ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த ஷய்யாய பூர்ண ஜ்ஞான ரசர்ணசே உத்துங்க வாக்தரங்காய மத்வதுக்தாத்தயே நம. குருமுகில குணஜம் சத்குணேகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராக்ஷிதானந்த லீலா கோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாரிண இஷ்டதான் கஷ்டஹத்ரூன்ன வித்யாமான்யான் முனீன் நும. வாஜராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தீ விசுத்தயே. சத்யம் சத்யம் புனசத்யம் விஷ்ணுதீர்த்த பிரசாதத சர்வே காமா பவந்தே வாஷபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் துவாம் ரகு பிரேமதீர்த்தம் வந்தேக்யபீஷ்டதம் ஸ்ரீ குருப்யோ நம. ஹரி ஓம். இன்னவரிகூ போஜன பிரகரணத பீட்டிகையன்னு நோடிதுவு. நம்ம உதரதல்லி உரியுவந்தது பகவத் ரூப வைஸ்வானராஜ்னி. ஆ பகவந்தனல்லி சுத்தவாத அன்னவன்னே நாவு ஹோம மாடபேகு. அசுத்தவாத பதார்த்தகளன்ன நாவு ஹாக்கிதரே நமகே ஹானி என்பதன்னு நோடிதுவு. எதப்பி நின்ன ஹேடுதரல்லி சத்தியவாத விசாரவது நமக்கு பேக்காத விசார. எதப்பி நம்ம நம்ம ஜீவனத ஷைலி ஹொரகு தின்னுவது இவெல்ல இதுபோது நானு ஹேடித மாத்தன்னு கேளி ஐயோ தின்னபாரதா ஹாக அந்த நோவாகிரபோது. ஆதரெ இத்த விசார நாவு எல்லவன்ன ஹொரகு தின்னுவதன்ன பிட்டு நிஷித்த பதார்த்தகளன்ன பிட்டு தேவரிக்கு அர்ப்பிதவாததன்னே தின்னுவது சுரு மாடிதரெ பேக பகவந்த அனுகிரக மாடுத்தானே. ஜீவன படதத்தக்கு சார்த்தக ஆகுத்தே. ஏனு ஹொரகிருத்தோ அதெல்ல மனையிலே மாடிக்கொண்டு தின்னபோது. நிஷித்தவல்லது ஒள்ளே பதார்த்தகளன்னு நாம் மாடிக்கொண்டு தின்னபோது. ஆ ரீதியில் பகவந்தனிக்கு நிவேதவாத அன்னவன்ன நாம் கொடபேகு. ಈ ಯಜ್ಞವನ್ನು ಮಾಡಿದರೆ ವಿಶೇಷವಾಗಿರತಕ್ಕಂಥ ಫಲ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಏನಿ ಉಪಾಸನೆಯ ಚಿಂತನೆಯ ಫಲವೇನು ಅಂದರೆ ಅಸ್ಯ ಉಪಾಸನಸ್ಯ ಮಾತುಸ್ಸಕಾಶಾತ್ ಸುತಾನಾಮಿವ ವೈಶ್ವಾನರಾತ್ಮನ ಸಕಾಶಾತ್ ಸರ್ವ ಪುರುಷಾರ್ಥವಾಪ್ತಿ ಫಲಂ. ಈ ರೀತಿ ತಿಳಿದು ಚೆನ್ನಾಗಿ ಭಗವಂತನಿಗೆ ನಿವೇದಿತವಾದ ಅನ್ನವನ್ನ ಆ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಿದರೆ ಈ ಚಿಂತನೆ ಮಾಡುತ್ತಾ ಮಾಡಿದರೆ ಏನು ಫಲ ಬರುತ್ತೆ ಅಂದರೆ ತಾಯಿ ಮಕ್ಕಳಿಗೆ ಏನು ಕೊಡ್ತಾಳೆ ಅಂದರೆ ಅವರಿಗೆ ಯೋಗ್ಯವಾದ ಏನೇನಿದೆ ಎಲ್ಲವನ್ನೂ ಕೊಡ್ತಾಳೆ. ಅದೇ ಥರ ಭಗವಂತ ಈ ಉಪಾಸನೆ ಮಾಡಿದರೆ ಎಲ್ಲವೂ ಸರ್ವ ಪುರುಷಾರ್ಥಗಳು ಬಂದ್ಬಿಡುತ್ತೆ. ಅದ್ಭುತವಾದ ಉಪಾಸನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಚಿಂತನೆ ಏನು? ಆ ಚಿಂತನೆಯನ್ನು ಕುರಿತು ಹೇಳುತ್ತಾರೆ. ವೈಶ್ವಾನರಾಜ್ನಿ ನಮ್ಮ ಉದರದಲ್ಲೇ ಇದ್ದಾನೆ. ಆ ಉದರದಲ್ಲೇ ಇರುವ ವೈಶ್ವಾನರಾಜ್ನಿಯ ಅವಯವಗಳ ಚಿಂತನೆ. ಹನ್ನೊಂದು ಅವಯವಗಳು. ಆ ಹನ್ನೊಂದು ಅವಯವಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಹೆಸರು. ಆ ಹೆಸರು ಬರಲಿಕ್ಕೆ ಕಾರಣವಾದ ಗುಣ ಇವೆಲ್ಲವನ್ನು ಚಿಂತನೆ ಮಾಡಬೇಕು. ಕ್ರೀಡಾತ್ಮಕತ್ವಾತು ದ್ಯುನಾಮಕಂ ಸ್ವರ್ಗಾಧಾರಂ. ವೈಶ್ವಾನರನ ಶಿರಸ್ಸು, ಆ ಶಿರಸ್ಸಿಗೆ ಸುತೇಜ ಅಂತ ಹೆಸರು. ಯಾಕೆ ಅಂದ್ರೆ ತೇಜೋಭರಿತವಾದ್ದರಿಂದ ಸುತೇಜ ಅಂತ ಹೆಸರು. ಆ ಶಿರಸ್ಸಿಗೆ ದ್ಯೂ ಅಂತ ಹೆಸರು. ಯಾಕೆ? ಸ್ವರ್ಗಲೋಕಕ್ಕೆ ಆಧಾರವಾಗಿ, ಸ್ವರ್ಗಲೋಕದಲ್ಲೇ ಸ್ವರ್ಗಲೋಕಕ್ಕೆ ಆಧಾರವಾಗಿ ಇದೆ. ಆದ್ದರಿಂದ ಆ ವೈಶ್ವಾನರ ಅಗ್ನಿಯ ಶಿರಸ್ಸಿಗೆ ದ್ಯೂ ಅಂತಲೂ ಹೆಸರು, ಸುತೇಜ ಅಂತ ಹೆಸರು. ದ್ಯೂ ಅಂತ ಯಾಕೆ ಹೆಸರು ಅಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟನಾದ್ದರಿಂದ ಸ್ವರ್ಗಲೋಕಕ್ಕೆ ಆಧಾರವಾದ ವೈಶ್ವಾನರಾಜ್ನಿಯ ಶಿರಸ್ಸಿಗೆ ದ್ಯೂ ಅಂತ ಹೆಸರು. ಹಾಗೆ ಅತಿ ತೇಜೋಭರಿತನಾದ್ದರಿಂದ ಈ ಭಗವಂತನ ಶಿರಸ್ಸಿಗೆ ಸುತೇಜ ಅಂತ ಹೆಸರು. ನಂತರ ಆ ಭಗವಂತನ ಶಿರಸ್ಸಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನಂತರ ಎರಡನೆಯದು ವೈಶ್ವಾನರನ ಚಕ್ಷು. ಆ ಚಕ್ಷುಸ್ಸು ಸೂರ್ಯನಿಗೆ ಆಧಾರವಾಗಿದೆ, ಸೂರ್ಯಲೋಕದಲ್ಲಿದೆ, ಸೂರ್ಯನಿಗೆ ಆಧಾರವಾಗಿದೆ. ಸೂರ್ಯನ ಒಂದು ಹೆಸರು ಏನು ಅಂದ್ರೆ ಆದಿತ್ಯ. ಆದಿತ್ಯನೊಡಗಿರತಕ್ಕಂಥ ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳಿಗೆ ಆದಿತ್ಯ ಅಂತಲೇ ಹೆಸರು. ಆದಿತ್ಯ ಅಂತ ದೇವರಿಗೆ ಯಾಕೆ ಹೆಸರು ಅಂದ್ರೆ ಹೇಳ್ತಾರೆ, ಆಯುಷಾಂ ಆದಾನಾತ್, ಎಲ್ಲರ ಆಯುಷ್ಯವನ್ನ ಸೆಳೆದು ಸೆಳೆದು ತೆಗೆದುಕೊಳ್ಳೋದ್ರಿಂದ ಆದಿತ್ಯನೊಳಗಿರತಕ್ಕಂಥ ಭಗವಂತನಿಗೆ ಆದಿತ್ಯ ಅಂತ ಹೆಸರು. ಅಷ್ಟೇ ಅಲ್ಲದೆ ಸರ್ವರೂಪ ವಿಷಯಕತ್ವ ಅಥವಾ ವಿಶ್ವರೂಪಾಖ್ಯಂ, ಈ ವೈಶ್ವಾನರನ ಕಣ್ಣು ಎಲ್ಲರ ಕಣ್ಣಿನಲ್ಲಿ ನಿಂತು ಎಲ್ಲ ಪದಾರ್ಥಗಳು ವ್ಯಕ್ತಿಗಳು ತೋರುವಂತೆ ಮಾಡುತ್ತಾ ಇದೆ. ಅದರಿಂದ ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳಿಗೆ ವಿಶ್ವರೂಪ ಅಂತ ಹೆಸರು. ನಂತರ ಆಹವನೀಯ ಆಧಾರಂ ವೈಶ್ವಾನರಸ್ಯ ಮುಖಂ, ವೈಶ್ವಾನರನ ಮುಖ ಆಹವನೀಯ ಅಗ್ನಿಗೆ ಆಧಾರ. ವೈಶ್ವಾನರನ ಮನಸ್ಸು ದಕ್ಷಿಣ ಅಗ್ನಿಗೆ ಆಧಾರ. ವೈಶ್ವಾನರನ ಹೃದಯ ಗಾರ್ಹಪತ್ಯಾಗ್ನಿಗೆ ಆಧಾರ. ಇನ್ನ ವೈಶ್ವಾನರನ ಉರಃಪ್ರಾಂತ, ಹೃದಯದ ಮೇಲೆ ಉರಃಪ್ರಾಂತ, ಆ ಉರಃಪ್ರಾಂತ ವೇದಿ ಯಜ್ಞಕುಂಡಕ್ಕೆ ಆಧಾರ ಅಂದರು. ನಂತರ ವೈಶ್ವಾನರನ ರೋಮಗಳು ದರ್ಭೆಗಳಿಗೆ ಆಧಾರ. ಈ ರೀತಿಯಲ್ಲಿ ಆ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ತದನಂತರದಲ್ಲಿ ವೈಶ್ವಾನರನ ಪ್ರಾಣವನ್ನು ಹೇಳುತ್ತಾರೆ. ಅಲ್ಲ, ದೇವರಿಗೂ ಪ್ರಾಣ ಇರುತ್ತಾ? ಹೌದು, ದೇವರ ಪ್ರಾಣ ನಮ್ಮಂತೆ ಅಲ್ಲ, ನಮ್ಮ ಉಸಿರು ನಮ್ಮಿಂದ ಬೇರೆ, ದೇವರ ಉಸಿರು ದೇವರೇ, ದೇವರೇ ದೇವರ ಉಸಿರು. ಆದ್ದರಿಂದ ದೇವರ ವೈಶ್ವಾನರಾಜ್ಞಿಯ ಪ್ರಾಣ ವಾಯುದೇವರಲ್ಲಿದೆ. ಜ್ಞಾನ ಆಯು ರೂಪತ್ವಾತು ವಾಯು ಆಖ್ಯ ತದಾಶ್ರಯ ಅಂದ್ರು. ವಾಯುದೇವರಲ್ಲಿ ವಾಯು ಅಂತ ಕರೆಸಿಕೊಂಡಿರುವ ಭಗವಂತನ ಪ್ರಾಣ ವಾಯುದೇವರಲ್ಲಿ ನಿಂತಿದೆ. ಅದಕ್ಕೆ ವಾಯು ಅಂತ ಹೆಸರು. ಯಾಕೆ ಅಂದ್ರೆ ಜ್ಞಾನವನ್ನ ಆಯುಷ್ಯವನ್ನ ರೂಪಿಸಿಕೊಡುತ್ತೆ ಚಿಂತನೆ ಮಾಡಿದವರಿಗೆ. ಆದ್ದರಿಂದ ಭಗವಂತನ ಪ್ರಾಣಕ್ಕೆ, ವಾಯುದೇವರೊಡಗಿರುವ ಪ್ರಾಣಕ್ಕೆ ವಾಯು ಅಂತ ಹೆಸರು. ಅಷ್ಟೇ ಅಲ್ಲ, ಈ ಪ್ರಾಣಕ್ಕೇನೆ, ವೈಶ್ವಾನರಾಜ್ಞಿಯ ಪ್ರಾಣಕ್ಕೇನೆ ಪೃಥಕ್ ವರ್ತಮ ಅಂತ ಹೆಸರು. ಯಾಕೆ ಅಂದರೆ ಸರ್ವ ಅಶಕ್ಯ ಕರ್ಮ ಕರ್ತೃತ್ವಾತ್, ವಾಯುದೇವರೊಳಗಿದ್ದುಕೊಂಡು ತಾನು ಯಾರಿಗೂ ಸಾಧ್ಯವಾಗದ ಕೆಲಸಗಳನ್ನು ಮಾಡಿ ಮಾಡಿಸ್ತಾನಾದ್ದರಿಂದ, ಮುಖ್ಯ ಪ್ರಾಣನಿಗೆ ಆಧಾರವಾದ್ದರಿಂದ ವೈಶ್ವಾನರನ ಪ್ರಾಣಕ್ಕೆ, ಪ್ರಾಣ ಶಕ್ತಿಗೆ ಭಗವಂತನಿಗೆ ವಾಯು ಅಥವಾ ಪೃಥಕ್ ವರ್ತಮ ಅಂತ ಹೆಸರು. ನಂತರ ದೀಪ್ತತ್ವಾತ್ ಆಕಾಶನಾಮ ತದಾಶ್ರಯ. ವೈಶ್ವಾನರನ ಮಧ್ಯದೇಹ, ಆ ಮಧ್ಯದೇಹ ಆಕಾಶಕ್ಕೆ ಆಧಾರವಾಗಿದೆ. ಈ ಮಧ್ಯದೇಹಕ್ಕೆ ಆಕಾಶ ಅಂತಲೇ ಹೆಸರು. ಯಾಕೆ ಆಕಾಶ ಅಂತ ಹೆಸರು ಅಂದ್ರೆ ದೀಪ್ತತ್ವಾತ್ ಅತ್ಯಂತ ಪ್ರಕಾಶವಂತವಾದ್ದರಿಂದ ದೇವರ ಮಧ್ಯದೇಹಕ್ಕೆ ಆಕಾಶ ಅಂತ ಹೆಸರು. ಅದು ವಿಸ್ತೃತವಾಗಿ ವ್ಯಾಪ್ತವಾದ್ದರಿಂದ ಬಹುಲ ಅಂತ ಹೆಸರು. ಅಂತ ವೈಶ್ವಾನರನ ಮಧ್ಯದೇಹಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿ ನಂತರ ಕಟಿ ಪ್ರದೇಶಕ್ಕೆ ಬರ್ತಾರೆ. ವ್ಯಾಪ್ತತ್ವಾತ್ ಆಪಯಿತ್ಯುಕ್ತ. ವೈಶ್ವಾನರನ ಕಟಿ ಪ್ರದೇಶ ನೀರಿಗಾಶ್ರಯ, ವರುಣಲೋಕಕ್ಕೆ ಆಶ್ರಯವಾಗಿದೆ. ಆಪ ಅಂತ ಕರೆಸಿಕೊಂಡಿದೆ. ಯಾಕೆ ಅಂದರೆ ವ್ಯಾಪ್ತತ್ವಾತ್ ಎಲ್ಲ ಕಡೆ ವ್ಯಾಪಿಸಿರುವುದರಿಂದ ಆತನಿಗೆ ಆಪ ಅಂತ ಹೆಸರು. ಅಭಾಶ್ರಯ ರಥಿಕರತ್ವಾತ್ ರಜಿನಾಮ, ನೀರಿಗಾಶ್ರಯವಾಗಿದೆ. ಅಷ್ಟೇ ಅಲ್ಲ, ನೀರು ಕುಡಿದರೆ ಒಳ್ಳೆ ಸುಖ ಆಗುತ್ತೆ. ಆ ಸುಖ ಕೊಡೋದು ಭಗವಂತನ ರೂಪ. ಅದರಿಂದ ಅತ್ಯಂತ ಸುಖ ಕೊಡೋದರಿಂದ ಈ ಭಗವಂತನ ಕಟಿ ಪ್ರದೇಶಕ್ಕೆ ರಯಿ ಅಂತ ಹೆಸರು. ಇನ್ನ ವೈಶ್ವಾನರನ ಪಾದಗಳೆರಡು, ಆ ಎರಡಕ್ಕೂ ಕೂಡ ಪೃಥ್ವಿಯಲ್ಲಿ ವ್ಯಾಪಿಸಿ ನಿಂತಿವೆ. ಪೃಥ್ವಿಯಲ್ಲಿರುವ ವೈಶ್ವಾನರಾಜ್ಞಿಯ ಪಾದಕ್ಕೆ ಪೃಥ್ವಿ ಅಂತ ಹೆಸರು. ಯಾಕೆ? ಪ್ರಥಮಾತು ವಿಸ್ತಾರವಾಗಿ ವ್ಯಾಪಿಸಿದ್ದರಿಂದ. ಅಷ್ಟೇ ಅಲ್ಲದೆ ವೇದಾದಿಗಳನ್ನು ಚೆನ್ನಾಗಿ ಮೊದಲು ಹೇಳಿಕೊಟ್ಟದ್ದರಿಂದ ಅನೇಕ ಅರ್ಥಗಳಿಂದ ದೇವರ ಪಾದಗಳಿಗೆ ಪೃಥಿವಿ ಅಂತ ಹೆಸರು. ಅಷ್ಟೇ ಅಲ್ಲ, ಆ ಪಾದಗಳಲ್ಲಿ ಭೂಮಿ ಪ್ರತಿಷ್ಠಿತ ಆಗಿದೆ, ಆದ್ದರಿಂದ ಪ್ರತಿಷ್ಠಾ ಅಂತ ಹೆಸರು. ಒಟ್ಟಾರೆ ಎಷ್ಟು ಅಂಗಗಳಾಯಿತು ಅಂದರೆ 11 ಅಂಗಗಳು. ಏಕಾದಶಾಂಗ ವೈಶ್ವಾನರಂ ಉದರೆ ಧ್ಯಾತ್ವಾ ತಸ್ಯ ದ್ವಾರಪಾಲಾನ್ ಧ್ಯಾಯೇತ್. ಈ ರೀತಿ 11 ಅಂಗಗಳಿಂದ ಕೂಡಿದ ವೈಶ್ವಾನರಾಜ್ಞಿಯನ್ನ ಉದರದಲ್ಲಿ ಚಿಂತನೆ ಮಾಡಿ ಆತನ ದ್ವಾರಪಾಲಕರನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ದ್ವಾರಪಾಲಕರು ಯಾರು ಯಾರು ಅಂದರೆ, ಪೂರ್ವದ್ವಾರದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಮಧ್ಯೆ ನಾವು ಹೇಗೆ ಮುಖ ಇಟ್ಟಿದ್ದೇವೋ ಅದೇ ಮುಖದಿಂದ ಹಾಗೆ ನಿಂತಿರುವ ವೈಶ್ವಾನರಾಜ್ಞಿ, ಆತನ ಮುಂಭಾಗ ಪೂರ್ವ, ಹಿಂಭಾಗ ಪಶ್ಚಿಮ, ಬಲಭಾಗ ದಕ್ಷಿಣ, ಎಡಭಾಗ ಉತ್ತರ, ಮೇಲ್ಭಾಗ ಊರ್ಧ್ವ ಅಂತ 5 ದಿಕ್ಕಿನಲ್ಲಿ, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ ಅಂತ 5 ದಿಕ್ಕಿನಲ್ಲಿ 5 ಬಾಗಿಲುಗಳಿವೆ. ಆ 5 ದ್ವಾರಗಳಲ್ಲಿ 5 ಜನ ದ್ವಾರಪಾಲಕರಿದ್ದಾರೆ. ಯಾರ್ಯಾರು ಅಂದ್ರೆ, ತತ್ರ ಪೂರ್ವದ್ವಾರಪಃ ಪ್ರಾಣಾದ್ಯಭಿಮಾನಿ ತ್ರಿರೂಪ ಸೂರ್ಯ. ಪ್ರಾಣವಾಯುವಿಗೆ ಅಭಿಮಾನಿಯಾದ 3 ರೂಪದ ಸೂರ್ಯ ಪೂರ್ವ ದಿಕ್ಕಿಗೆ ಬಾಗಿಲಿಗೆ ಅಭಿಮಾನಿಯಾಗಿದ್ದಾರೆ. ಪಶ್ಚಿಮ ದಿಕ್ಕಿನ ದ್ವಾರ ಬಾಗಿಲಿಗೆ ಅಪಾನವಾಯುವಿಗೆ ಅಭಿಮಾನಿಯಾದ 3 ರೂಪದ ಅಗ್ನಿ. ಇನ್ನ ದಕ್ಷಿಣ ದ್ವಾರಕ್ಕೆ ವ್ಯಾನವಾಯುವಿಗೆ ಅಭಿಮಾನಿಯಾದ ವಿಶೇಷವಾದ 3 ರೂಪದ ಚಂದ್ರ. ಮೇಲ್ಬಾಗಲಿಗೆ ಊರ್ಧ್ವದ್ವಾರಕ್ಕೆ ಅಭಿಮಾನಿ, ಉದಾನ ವಾಯುವಿಗೆ ಅಭಿಮಾನಿಯಾದ ಮುಖ್ಯ ಪ್ರಾಣ ದೇವರೇ, 3 ರೂಪದ ಮುಖ್ಯ ಪ್ರಾಣ ದೇವರು. ಇನ್ನ ಉತ್ತರ ದ್ವಾರಕ್ಕೆ ಸಮಾನ ವಾಯುವಿಗೆ ಅಭಿಮಾನಿಯಾದ 3 ರೂಪದ ಚಂದ್ರ ಇಂದ್ರ. ಪೂರ್ವದಲ್ಲಿ ಸೂರ್ಯ, ಪಶ್ಚಿಮದಲ್ಲಿ ಅಗ್ನಿ, ದಕ್ಷಿಣದಲ್ಲಿ ಚಂದ್ರ, ಊರ್ಧ್ವದಲ್ಲಿ ಮುಖ್ಯ ಪ್ರಾಣ, ಉತ್ತರದಲ್ಲಿ ಇಂದ್ರ. ಈ ರೀತಿಯಲ್ಲಿ 3 ರೂಪದಿಂದ ಎಲ್ಲರೂ ನಿಂತಿದ್ದಾರೆ. ಇನ್ನ ಶ್ರೀ ಪ್ರಾಣ ಭಾರತ್ಯಸ್ತು ಸರ್ವದ್ವಾರೇಶು ಅವಿಶೇಷೇಣ ದ್ವಾರಪಾಹ. ಲಕ್ಷ್ಮೀದೇವಿ, ಪ್ರಾಣದೇವರು ಮತ್ತು ಭಾರತೀದೇವಿ ಎಲ್ಲಾ ದ್ವಾರಗಳಲ್ಲೂ ಕೂಡ ಅವಿಶೇಷೇಣ, ಇಲ್ಲಿದ್ದಾರೆ ಅಲ್ಲಿದ್ದ ಅಲ್ಲಿಲ್ಲ ಅಂತಲ್ಲ, ಎಲ್ಲಾ ದ್ವಾರಗಳಲ್ಲೂ ಅವರೇ ದ್ವಾರಪಾಲಕರಾಗಿ ನಿಂತಿದ್ದಾರೆ. ಇನ್ನ ನಾವು 5 ಮಂತ್ರಗಳಿಂದ ಆಹುತಿಗಳನ್ನು ಕೊಡಬೇಕು. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ 5 ಆಹುತಿಗಳಿಂದ ನಾವು ಆಹುತಿಗಳನ್ನು ಕೊಡಬೇಕು ಮಂತ್ರಗಳಿಂದ. ಅಲ್ಲಿ ಪ್ರಾಣಾಯ ಸ್ವಾಹ ಎಂಬ ಮಂತ್ರದಿಂದ ಮೊದಲನೇ ಆಹುತಿ ಕೊಟ್ಟಾಗ ಅದು ಕೂಡ ಹೇಗೆ ಕೊಡಬೇಕು ಚೆನ್ನಾಗಿ ಹೇಳ್ತಾರೆ. ಹಾಕಿದ ಅನ್ನದ ರಾಶಿ ಏನು ಎಲೆಯಲ್ಲಿರುತ್ತೆ, ಆ ಅನ್ನದ ರಾಶಿಯ ಪೂರ್ವ ಭಾಗದ ಅಗಳನ್ನು ತಗೊಂಡು ಪೂರ್ವಭಾಗ ಮೊದಲನೇ ಆಹುತಿ ಕೊಡಬೇಕು ಪ್ರಾಣಾಯ ಸ್ವಾಹ ಅಂತ. ಹಾಗೆ ಆ ಅನ್ನದ ರಾಶಿಯ ಹಿಂಭಾಗ ಪಶ್ಚಿಮ ಭಾಗದ ರಾಶಿಯಿಂದ ಚೂರು ಅಗಳ ತೆಗೆದು ಅಪಾನಾಯ ಸ್ವಾಹ ಅಂತ ಕೊಡಬೇಕು. ಯಾವ ಯಾವ ದಿಕ್ ಬಾಗಿಲು ಇರತಕ್ಕಂಥ ಯಾವ ಯಾವ ಬಾಗಿಲಲ್ಲಿ ಯಾವ ಯಾವ ದೇವತೆಗಳು ಆಹುತಿ ಕೊಡಬೇಕು ಅನ್ನದ ರಾಶಿಯಲ್ಲೂ ಆಯಾ ದಿಕ್ಕಿನ ಆ ರಾಶಿ ಅನ್ನ ಅಗಳನ್ನು ತಗೊಂಡು ಆಹುತಿ ಕೊಡಬೇಕು. ಆಹುತಿ ಕೊಡುವಾಗ ತುಪ್ಪ ಬೆರೆಸಿರಬೇಕು. ತುಪ್ಪ ಬೆರೆಸಿದ ಆ ಅನ್ನದ ಅಗಳನ್ನ ಉಪ್ಪು ಬೆರೆತಿರಬಾರದು, ಇನ್ನು ಯಾವ ಪದಾರ್ಥ ಬೆರೆತಿರಬಾರದು, ಶುದ್ಧ ತುಪ್ಪ ಅನ್ನ ಮಾತ್ರ ಇರಬೇಕು. ಆ ರೀತಿಯಾದದನ್ನ ತುಟಿಗೆ ಹಲ್ಲಿಗೆ ತಗಲದೆ ನಾಲಿಗೆ ಮೇಲೆ ಬೀಳುವಂತೆ ಹಾಕಿಕೊಂಡು ಅದನ್ನ ಅಗಿಯದೆ ನುಂಗಬೇಕು. ಇಷ್ಟು ಆಹುತಿಯ ಕ್ರಮ. ಇದನ್ನು ಹೇಳುತ್ತಾರೆ ಇಲ್ಲಿ ಪ್ರಾಣಾಯ ಸ್ವಾಹ ಅಂತ ಮೊದಲನೆಯ ಮಂತ್ರವನ್ನ ಉಚ್ಚಾರ ಮಾಡಿ ಆಹುತಿ ಕೊಟ್ಟರೆ ಮೊದಲು ಅಲ್ಲಿ 3 ರೂಪದ ಸೂರ್ಯ ಅಂತ ಹೇಳಿದರು. ಅದರಲ್ಲಿ ಪ್ರಾಣವಾಯುವಿಗೆ ಅಭಿಮಾನಿಯಾದ ಸೂರ್ಯ ರೂಪ ಮೊದಲು ತೃಪ್ತರಾಗ್ತಾರೆ. ಅಂದರೆ ತೃಪ್ತರಾಗ್ತಾರೆ ಅಂದರೆ ಆ ಆಹುತಿಯನ್ನ ತಾವು ತಗೊಂಡು ದೇವರಿಗೆ ತಲುಪಿಸ್ತಾರೆ. ಅವರ ಕೈಗೆ ದೇವರಿಗೆ ತಲುಪಿಸಬೇಕಾದಂತಹ ಆಹುತಿ ಕೊಟ್ಟ ಕೂಡಲೇ ಅವರು ತೃಪ್ತರಾಗ್ತಾರೆ. ನಂತರ ಚಕ್ಷುರಭಿಮಾನಿ ಸೂರ್ಯ, ಕಣ್ಣಿಗೆ ಅಭಿಮಾನಿಯಾದ ಸೂರ್ಯ ರೂಪ ಅದು ತೃಪ್ತಿಯಾಗುತ್ತೆ. ನಂತರ ಮಂಡಲಾಭಿಮಾನಿ ಸೂರ್ಯ, ಅಂದರೆ ಹೊರಗಿನ ಸೂರ್ಯಮಂಡಲಕ್ಕಭಿಮಾನಿ, ಹಾಗೆ ನಮ್ಮ ಹೃದಯ ಕಮಲದ ಒಳಗೂ ಕೂಡ ಸೂರ್ಯಮಂಡಲವಿದೆ, ಅದಕ್ಕಭಿಮಾನಿಯಾದ ಸೂರ್ಯ ರೂಪ ತೃಪ್ತಿಯಾಗುತ್ತೆ. ಹಾಗಾದ್ರೆ ಮೂರು ಸೂರ್ಯ ರೂಪಗಳು, ಪ್ರಾಣವಾಯುಗ ಅಭಿಮಾನಿಯಾದ ಸೂರ್ಯರೂಪ, ಚಕ್ಷುವಿಗ ಅಭಿಮಾನಿಯಾದ ಸೂರ್ಯರೂಪ, ಮಂಡಲ ಅಭಿಮಾನಿಯಾದ ಸೂರ್ಯರೂಪ, ಈ ರೀತಿಯಲ್ಲಿ ಮೂರು ರೂಪದ ಸೂರ್ಯ ತೃಪ್ತಿ ಆದ ಮೇಲೆ ದ್ಯುನಾಮ್ನಿ ಭಾರತಿ ತೃಪ್ತಿ. ದ್ಯುನಾಮಕಳಾದ ಭಾರತಿ ದೇವಿಯಲ್ಲಿ ದ್ವಾರಪಾಲಕಳಾಗಿರುತ್ತಾಳೆ. ಅಲ್ಲಿ ನಂತರ ಮುಖ್ಯ ಪ್ರಾಣ, ನಂತರ ಲಕ್ಷ್ಮೀದೇವಿ, ನಂತರ ಚಿದಾನಂದ ಸ್ವರೂಪನಾದ ಭಗವಂತನಿಗೆ ಆಹುತಿ ತಲುಪಿ ಆತ ಪ್ರೀತನಾಗಿ ಎಲ್ಲರಿಗೂ ಅವರವರ ಭಾಗಗಳನ್ನು ಕೊಟ್ಟು ತೃಪ್ತಿಪಡಿಸ್ತಾನೆ. ನಂತರ ಇಷ್ಟು ತಿಳುವಳಿಕೆಯಿಂದ ನಾವು ಕೊಡಬೇಕು, ಇಷ್ಟು ಜನ ಈ ರೀತಿಯಾಗಿ ಪ್ರೀತರಾಗ್ತಾರೆ ಅಂತ ಆಹುತಿಯನ್ನ ನಾವು ಕೊಡಬೇಕಾಗುತ್ತೆ. ನಂತರ ಅಪಾನಾಯ ಸ್ವಾಹ ಅಂತ ಎರಡನೇ ಆಹುತಿ ಕೊಟ್ಟಾಗ ಪಶ್ಚಿಮ ದ್ವಾರದಲ್ಲಿರತಕ್ಕಂತಹ ಅಗ್ನಿ, ಆ ಅಗ್ನಿ ಕೂಡ ಮೊದಲನೆಯ ರೂಪ ಯಾವುದು ಅಂದ್ರೆ ಅಪಾನ ವಾಯುವಿಗ ಅಭಿಮಾನಿಯಾದ ಅಗ್ನಿ ಮೊದಲು ತೃಪ್ತರಾಗ್ತಾರೆ. ನಂತರ ವಾಕ್ಯಿಗೆ ಅಭಿಮಾನಿಯಾದ ಅಗ್ನಿ ರೂಪ ತೃಪ್ತಿಯಾಗುತ್ತೆ. ನಂತರ ಮಂಡಲಾಭಿಮಾನಿ, ಹೊರಗಿನ ಅಗ್ನಿಮಂಡಲ, ಹೃದಯದಲ್ಲಿರುವ ಅಗ್ನಿಮಂಡಲ, ಎರಡಕ್ಕೂ ಅಭಿಮಾನಿಯಾದ ಅಗ್ನಿ ರೂಪ ತೃಪ್ತಿಯಾಗುತ್ತೆ. ಈ ರೀತಿಯಲ್ಲಿ ಮೂರು ರೂಪದ ಅಗ್ನಿಯ ತೃಪ್ತಿ ಆದ ಮೇಲೆ ಅಲ್ಲಿ ಇನ್ನೊಬ್ಬರಿದ್ದಾರೆ, ಧರಾದೇವಿ. ಲಕ್ಷ್ಮೀದೇವಿಯಿಂದ ಲಕ್ಷ್ಮೀದೇವಿಯ ಸನ್ನಿಧಾನದಿಂದ ಕೂಡಿಕೊಂಡಿರುವ ಧರಾದೇವಿ, ಆ ಧರಾದೇವಿ ತೃಪ್ತರಾಗ್ತಾರೆ. ನಂತರ ಆಕಾಶ ನಾಮಕಳಾದ ಭಾರತೀ ದೇವಿ ಅಲ್ಲಿರ್ತಾರೆ, ಅವರ ತೃಪ್ತಿ. ನಂತರ ಮುಖ್ಯ ಪ್ರಾಣದೇವರು, ನಂತರ ಲಕ್ಷ್ಮೀದೇವಿ, ನಂತರ ಚಿದಾನಂದ ಸ್ವರೂಪನಾದ ವೈಶ್ವಾನರಾಗ್ನಿ ತೃಪ್ತರಾಗ್ತಾರೆ. ಈ ಚಿದಾನಂದ ಸ್ವರೂಪ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ಭಗವಂತ ಆನಂದಪೂರ್ಣ, ಆತನಿಗೆ ನಾವು ಏನು ಕೊಟ್ಟರು ಕೂಡ ಆತನಿಗೇನು ಬೇಕಾಗಿಲ್ಲ, ನಾವು ಕೊಡಲೇಬೇಕು, ಕೊಡುವ ಕಾಲಕ್ಕೆ ನಾನು ಕೊಡುವುದು ಆತನಿಗೇನು ಬೇಕಾಗಿಲ್ಲ, ನನಗಾಗಿ ಸ್ವೀಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಇರಲಿ, ನಾನೇನೋ ಕೊಟ್ಟು ಬಿಟ್ಟೆ ಅಂತ ದೇವರಿಗೆ ಆ ಚಿಂತನೆ ಬರುವುದು ಬೇಡ ಅಂತ ತಿಳಿಸಿಕೊಡತಾ ಇದ್ದಾರೆ. ನಂತರ ಈ ರೀತಿಯಾಗಿ ಎರಡನೆಯ ಒಂದು ಆಹುತಿ ಕೊಟ್ಟರೆ ಅಪಾನಾಯ ಸ್ವಾಹ ಅಂತ ಕೊಟ್ಟರೆ ಮೂರು ರೂಪದ ಅಗ್ನಿ ಅಂದರೆ ಅಪಾನವಾಯು ಅಭಿಮಾನಿ, ವಾಗಭಿಮಾನಿ, ಮಂಡಲಾಭಿಮಾನಿ, ಮೂರು ರೂಪದ ಅಗ್ನಿ ತೃಪ್ತಿಯಾಗಿ, ಧರಾದೇವಿ ತೃಪ್ತಿಯಾಗಿ, ಆಕಾಶಾಭಿಮಾನಿ ಭಾರತಿ, ನಂತರ ಮುಖ್ಯ ಪ್ರಾಣ, ನಂತರ ಲಕ್ಷ್ಮಿ, ನಂತರ ಸ್ವಾಮಿ, ಇವರ ಮೂಲಕ ಸ್ವೀಕಾರ ಮಾಡುತ್ತಾನೆ, ಎಲ್ಲರಿಗೂ ತೃಪ್ತಿ ಕೊಡುತ್ತಾನೆ. ನಂತರ ವ್ಯಾನಾಯ ಸ್ವಾಹ ಅಂತ ಕೊಡತಕ್ಕಂಥ ಮೂರನೇ ಆಹುತಿಯಿಂದ ದಕ್ಷಿಣ ದ್ವಾರದಲ್ಲಿರತಕ್ಕಂಥ ಚಂದ್ರ ತೃಪ್ತಿ ಆಗುತ್ತೆ. ಚಂದ್ರ ಮೂರು ರೂಪದಿಂದ ಇರ್ತಾರೆ, ಅದರಲ್ಲಿ ವ್ಯಾನವಾಯುವಿಗೆ ಅಭಿಮಾನಿಯಾದ ಚಂದ್ರ ರೂಪ, ಎರಡನೆಯದು ಕಿವಿಗೆ ಶ್ರೋತ್ರಾಭಿಮಾನಿಯಾದ ಚಂದ್ರ ರೂಪ, ನಂತರ ಮಂಡಲಾಭಿಮಾನಿ, ಹೊರಗಿನ ಚಂದ್ರಮಂಡಲ, ಹೃದಯದೊಳಗಿರುವ ಚಂದ್ರಮಂಡಲ, ಈ ರೀತಿಯಾಗಿ ಚಂದ್ರ ಮಂಡಲಾಭಿಮಾನಿಯಾದ ಚಂದ್ರ ರೂಪ, ಮೂರು ರೂಪಗಳು ತೃಪ್ತಿಯಾದ ಮೇಲೆ ದಿಂಗ್ ನಾಮಕಳಾದ ಭಾರತೀ ದೇವಿ ಇರ್ತಾಳೆ. ಆ ದಿಂಗ್ ನಾಮಕಳಾದ ಭಾರತೀ ದೇವಿ ತೃಪ್ತಿ, ನಂತರ ಮುಖ್ಯ ಪ್ರಾಣ, ನಂತರ ಲಕ್ಷ್ಮೀದೇವಿ, ನಂತರ ಚಿದಾನಂದ ಸ್ವರೂಪನಾಗಿರತಕ್ಕಂಥ ವೈಶ್ವಾನರಾಜ್ಞಿಯ ಪ್ರೀತಿಯಾಗುತ್ತೆ. ಹಾಗಾದರೆ ಮೂರನೇ ಆಹುತಿ ವ್ಯಾನಾಯ ಸ್ವಾಹ ಅಂತ ಕೊಡಬೇಕು. ಆ ಕೊಟ್ಟದ್ದರಿಂದ ಮೂರು ರೂಪದ ಚಂದ್ರ ತೃಪ್ತಿ, ಒಂದು ವ್ಯಾನವಾಯು ಅಭಿಮಾನಿ, ನಂತರ ಶ್ರೋತ್ರಾಭಿಮಾನಿ, ನಂತರ ಮಂಡಲಾಭಿಮಾನಿ, ಮೂರು ರೂಪದ ಚಂದ್ರ ತೃಪ್ತಿ, ಅನಂತರ ದಿಂಗ್ ನಾಮಕಳಾದ ಭಾರತೀ ದೇವಿಯ ತೃಪ್ತಿ, ನಂತರ ಮುಖ್ಯ ಪ್ರಾಣ, ನಂತರ ಲಕ್ಷ್ಮಿ, ನಂತರ ವೈಶ್ವಾನರ. ಇಲ್ಲಿ ಮೊದಲು ಇವರು ತೃಪ್ತಿ, ನಂತರ ದೇವರ ತೃಪ್ತಿ ಅಂದ್ರೆ ಹೀಗಲ್ಲ, ಕೊಟ್ಟ ಆಹುತಿಯನ್ನ ಅವರು ತೆಗೆದುಕೊಂಡು ಹೋಗಿ ದೇವರಿಗೆ ಕೊಟ್ಟರೆ ದೇವರು ಪ್ರೀತರಾಗಿ ಇವರಿಗೆಲ್ಲ ಕೊಡುತ್ತಾರೆ. ಮೊದಲು ತೃಪ್ತಿ ಅಂದರೆ ಆ ಆಹುತಿಯನ್ನ ಅವರ ಕೈಗೆ ಕೊಟ್ಟದ್ದಕ್ಕೆ ತೃಪ್ತಿ ಎಂದು ತಿಳಿಯಬೇಕಷ್ಟೇ ಹೊರತು ಮೊದಲು ಇವರು ಸ್ವೀಕಾರ ಮಾಡಿ ನಂತರ ದೇವರು ಕೊಟ್ಟದ್ದು ಅಂತ ತಿಳಿಯಬಾರದು. ನಂತರ ಉದಾನಾಯ ಸ್ವಾಹ ಅಂತ ಕೊಡತಕ್ಕಂಥ ನಾಲ್ಕನೇ ಆಹುತಿ, ಎಲ್ಲಾ ಕಡೆ ಓಂಕಾರ ಉಚ್ಚಾರ ಮಾಡಲೇಬೇಕು, ಓಂಕಾರ ರಹಿತವಾಗಿ ಸ್ವಾಹಕಾರ ಹೇಳಬಾರದು. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ ಅಂತ ಮೂರನೆಯ ಓಂಕಾರ ಸಹಿತವಾದ ಉದಾನಾಯ ಸ್ವಾಹ ಅಂತ ಹೇಳತಕ್ಕಂಥ ನಾಲ್ಕನೆಯ ಆಹುತಿಯಿಂದ ಊರ್ಧ್ವ ದ್ವಾರ, ಮೇಲ್ಭಾಗದ ದ್ವಾರ, ಆ ದ್ವಾರದಲ್ಲಿರತಕ್ಕಂಥ ಮೊದಲು ಉದಾನವಾಯುವಿಗೆ ಅಭಿಮಾನಿಯಾದ ಮುಖ್ಯ ಪ್ರಾಣ, ಭೂತವಾಯುವಿಗೆ ಅಭಿಮಾನಿಯಾದ ಮುಖ್ಯ ಪ್ರಾಣ ರೂಪ, ಆಕಾಶಾಭಿಮಾನಿಯಾದ ಮುಖ್ಯ ಪ್ರಾಣ ರೂಪ ತೃಪ್ತಿಯಾಗಿ, ನಂತರ ಲಕ್ಷ್ಮೀಪತಿ ಚಿದಾನಂದ ಸ್ವರೂಪನಾಗಿರತಕ್ಕಂಥ ನಾರಾಯಣನ ಪ್ರೀತಿ ಆಗುತ್ತೆ ಅಂತ ಈ ನಾಲ್ಕನೇ ಆಹುತಿಯನ್ನು ತಿಳಿಸಿಕೊಟ್ಟರು. ಹಾಗಾದರೆ ನಾಲ್ಕನೇ ಆಹುತಿ ಊರ್ಧ್ವದ್ವಾರ ಮೇಲ್ಭಾಗದಲ್ಲಿದೆ. ಆ ಮೇಲ್ಭಾಗದಲ್ಲಿರತಕ್ಕಂಥ ಉದಾನವಾಯು ಅಭಿಮಾನಿ, ಭೂತವಾಯು ಅಭಿಮಾನಿ, ಆಕಾಶಾಭಿಮಾನಿ ಮೂರು ರೂಪದ ಮುಖ್ಯ ಪ್ರಾಣ ತೃಪ್ತಿಯಾದ ಮೇಲೆ ಲಕ್ಷ್ಮೀಪತಿ ಚಿದಾನಂದ ಸ್ವರೂಪನಾದ ನಾರಾಯಣನ ತೃಪ್ತಿ, ವೈಶ್ವಾನರಾಜ್ಞಿಯ ತೃಪ್ತಿ ಆಗುತ್ತೆ. ಉದಾನಾಯ ಸ್ವಾಹ ಅಂತ ಪಡತಕ್ಕಂಥ ಮಂತ್ರದಿಂದ ನಂತರ ಸಮಾನಾಯ ಸ್ವಾಹ ಅಂತ ಕೊಡತಕ್ಕಂಥ ಆಹುತಿಯಿಂದ ಉತ್ತರ ದ್ವಾರದಲ್ಲಿರತಕ್ಕಂಥ ಇಂದ್ರದೇವರ ತೃಪ್ತಿ. ಅದರಲ್ಲೂ ಮೊದಲು ಸಮಾನ ವಾಯು ಅಭಿಮಾನಿಯಾಗಿರತಕ್ಕಂಥ ಇಂದ್ರದೇವರ ತೃಪ್ತಿ, ಮನೋಭಿಮಾನಿಯಾಗಿರತಕ್ಕಂಥ ಇಂದ್ರದೇವರ ರೂಪದ ಇನ್ನೊಂದು ರೂಪದ ತೃಪ್ತಿ, ನಂತರ ಪರ್ಜನ್ಯ ಮೇಘಾಭಿಮಾನಿಯಾಗಿರತಕ್ಕಂಥ ಇಂದ್ರದೇವರ ತೃಪ್ತಿ, ಈ ರೀತಿ ಮೂರು ರೂಪದ ಇಂದ್ರದೇವರ ತೃಪ್ತಿ ಆದ ಮೇಲೆ ವಿದ್ಯುನ್ನಾಮಕಳಾದ ಭಾರತೀ ದೇವಿ ತೃಪ್ತಿಯಾಗುತ್ತೆ. ನಂತರ ಮುಖ್ಯ ಪ್ರಾಣ, ನಂತರ ಲಕ್ಷ್ಮೀದೇವಿ, ನಂತರ ಚಿದಾನಂದ ಸ್ವರೂಪನಾದ ವೈಶ್ವಾನರಾಜ್ಞಿಯ ತೃಪ್ತಿಯಾಗುತ್ತೆ. ಈ ರೀತಿ ಐದು ಆಹುತಿಗಳನ್ನು ಕೊಡಬೇಕು. ಐದು ಆಹುತಿಗಳಿಂದ ಇಷ್ಟೆಲ್ಲ ತೃಪ್ತಿಯಾಗಿ ನಂತರ ಶರೀರದಲ್ಲಿರತಕ್ಕಂಥ 72,000 ನಾಡಿಗಳು, ಅಲ್ಲಿರತಕ್ಕಂಥ ಭಗವದ್ ರೂಪಗಳು ಅಷ್ಟೇ ಅಲ್ಲದೆ ಶರೀರದಲ್ಲಿರತಕ್ಕಂಥ ಎಲ್ಲ ಸಪ್ತ ಧಾತುಗಳು, ಅಲ್ಲಲ್ಲಿರತಕ್ಕ ಕಣ ಕಣದಲ್ಲಿ ವ್ಯಾಪಿಸಿದ ಅಣು ಅಣುವಾದ ಭಗವದ್ ರೂಪಗಳೆಲ್ಲವೂ ಕೂಡ ತೃಪ್ತವಾಗ್ತಾರೆ. ನಂತರ ತತಃ ಯಜಮಾನ ತೃಪ್ತಿ, ಆಗ ಜೀವನಿಗೆ ತೃಪ್ತಿ ಎಂಬುದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಊಟ ಮಾಡುವ ಕಾಲಕ್ಕೆ ನಾವು ಚಿಂತನೆ ಮಾಡಬೇಕಾಗಿದ್ದು ನಾರಾಯಣ ಅನಿರುದ್ಧೌ ಅನ್ನೇ ಸ್ಥಿತ್ವಾ ತಸ್ಯ ತರ್ಪಕತ್ವಶಕ್ತಿ ಪ್ರದಾತಾರು. ಅನ್ನದೊಳಗೆ ನಾರಾಯಣ ಅನಿರುದ್ಧರು ಇಬ್ಬರು ಇದ್ದುಕೊಂಡು ಅನ್ನಕ್ಕೆ ತೃಪ್ತಿಯನ್ನು ಕೊಡುವ ಶಕ್ತಿಯನ್ನು ಕೊಡುತ್ತಾರಂತೆ. ಅವರಿಗೆ ನಮಸ್ಕಾರ ಮಾಡಿ ಊಟಕ್ಕೆ ಕೊಡಬೇಕು. ನಂತರ ಸಂಕರ್ಷಣ ಪ್ರದ್ಯುಮ್ನೌ ಭೋಕ್ತರಿ ಸ್ಥಿತ್ವ ಭೋಕ್ತೃತ್ವ ಶಕ್ತಿ ಪ್ರದಾತಾರೌ ಭೋಕ್ತಾರೌ ಚ. ಸಂಕರ್ಷಣ ಪ್ರದ್ಯುಮ್ನರಿಬ್ಬರೂ ಕೂಡ ಊಟ ಮಾಡುವವರಲ್ಲಿದ್ದು ಊಟ ಮಾಡುವ ತಾಕತ್ತನ್ನು ಕೊಡತಕ್ಕಂಥವರು ಊಟ ಮಾಡುವವರವರೇ ಎಂದರು. ಯಾಕಂದ್ರೆ ಜೀವ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳಗೊಂದನು ಶತವಿಭಾಗವ ಗೈಯಲು ಎನಿತಿಹುದೋ ಅನಿತಿಹುದು ಜೀವ ಪರಮಾಣು ಅಂತ. ಜೀವ ಎಷ್ಟು ಪರಮಾಣುವಾದರೆ ಆ ಪರಮಾಣುವಾದ ಜೀವ ಹಾಕಿದ ಅಗಳಿನಲ್ಲಿ ಒಂದು ಭಾಗವೂ ಇಲ್ಲ. ಅವನು ಹೇಗೆ ಊಟ ಮಾಡುತ್ತಾನೆ ಎಂದರೆ ಭಗವಂತನೇ ಈ ಶರೀರದ ಸುತ್ತು ವಿರಾಟ್ ರೂಪದಿಂದ ಇದ್ದುಕೊಂಡು ಆ ಅನ್ನವನ್ನ ಬಾಯಲ್ಲಿ ಹಾಕಿ ಅಗೆದು ಒಳಗೆ ನುಂಗಿ ಆ ಜೀವನಿಗೆ ವಿಶೇಷವಾದ ತೃಪ್ತಿಯನ್ನು ಕೊಡುತ್ತಾನೆ. ಅದರಿಂದ ಭೋಕ್ತೃ ಯಾರು ಪ್ರಧಾನ ಸ್ವಾಮಿಯೇ ಅಂತ ಹೇಳ್ತಾ ಇದ್ದಾರೆ. ನಂತರ ಇನ್ನೊಂದು ರೂಪ ವಾಸುದೇವ. ವಾಸುದೇವ ಅವಕಾಶಂ ದದಾತಿ, ಅವಕಾಶ ಅನ್ನ ಒಳಗೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡತಕ್ಕಂಥವನೇ ವಾಸುದೇವ ಅಂದರು. ಇಂಥ ದೊಡ್ಡ ಯಜ್ಞ ನಡೆಯುತ್ತಾ ಇದೆ ಭಗವಂತನಲ್ಲಿ. ಅಂಥ ಯಜ್ಞ ನಡೆಯುವ ಕಾಲಕ್ಕೆ ಅಲ್ಲಿ ಉದ್ಗಾನ ಒಳ್ಳೆ ಮಂತ್ರಗಳನ್ನು ಸಾಮಗಾನದಿಂದ ಗಾನ ಮಾಡಬೇಕು. ಆ ಸಾಮಗಾನವನ್ನು ಯಾರು ಮಾಡುತ್ತಾರೆ ಅಂದರೆ ವಾಯುದೇವರು ಮಾಡುತ್ತಾರಂತೆ. ವಾಯು ವೈಶ್ವಾನರಂ ಸರ್ವವೇದೈಹಿ ಸದಾಸ್ತೌತಿ. ನಮ್ಮ ಹೊಟ್ಟೆಯಲ್ಲಿದ್ದುಕೊಂಡು ಆ ಭಗವಂತನ ವೈಶ್ವಾನರಾಜ್ಞಿಯನ್ನ ವಾಯುದೇವರು ಸದಾ ಸ್ತೋತ್ರ ಮಾಡುತ್ತಾರೆ ಎಲ್ಲಾ ವೇದಗಳಿಂದ ಅಂದರು. ಅಲ್ಲ, ಅವರು ಸ್ತೋತ್ರ ಮಾಡಿದರೆ ಅದು ಕೇಳುತ್ತಾ ಅಂದರೆ ತದ್ಧ್ವನಿ ಕರ್ಣಪಿಧಾನೇ ತದಿ ಶ್ರೂಯತೆ, ಕರ್ಣಪಿಧಾನೇ ಸತಿ ಶ್ರೂಯತೆ ಸಮುದ್ರ ನದಿ ಜ್ವಾಲಾ ಶಬ್ದವತ್. ಒಂದು ಸ್ವಲ್ಪ ಹೊತ್ತು ದಿನಾಗ್ಲೂ ಕಿವಿ ಮುಚ್ಚಿಕೊಂಡಿದ್ರೆ ಆ ಕಿವಿ ಗಟ್ಟಿಗೆ ಮುಚ್ಚಿದಾಗ ಒಳಗಿಂದ ಹೋರಂತ ಶಬ್ದ ಬರುತ್ತೆ. ಅದು ಸಮುದ್ರದ ಶಬ್ದದಂತೆ, ನದಿ ಶಬ್ದದಂತೆ, ಜ್ವಾಲಾ ಶಬ್ದದಂತೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬರಬಹುದು. ಇದೆಲ್ಲ ಆ ವಾಯುದೇವರ ಸ್ತೋತ್ರ ಮಾಡುವ ಧ್ವನಿ ಎಂದರು. ನಂತರ ವಾಯುದೇವರಲ್ಲಿದ್ದುಕೊಂಡು ವಿಶೇಷವಾಗಿ ಸ್ತೋತ್ರ ಮಾಡಿದ್ದರಿಂದಲೇನೆ ಆ ವೈಶ್ವಾನರ ಸ್ಥಾನಕ್ಕೆ ಉದಾರ ವಾಯುದೇವರು ಉರುಗಾರಣ ವಿಶೇಷ ಸ್ತೋತ್ರ ಮಾಡಿದ್ದರಿಂದ ಈ ಸ್ಥಾನಕ್ಕೆ ಉದರ ಅಂತ ಹೆಸರು. ನಂತರ ಏವಂ ಶರೀರೇ ಯದೌಷ್ಣ್ಯಂ ದೃಶ್ಯತೆ ಯದ ವೈಶ್ವಾನರಸ್ಯ, ನಮ್ಮ ಶರೀರದಲ್ಲಿ ಏನು ಬಿಸಿ ಕಾಣುತ್ತೆ ಆ ಬಿಸಿ ವೈಶ್ವಾನರಾಜ್ಞಿಯ ಸನ್ನಿಧಾನದಿಂದ ಬಂದದ್ದು ಅಂತ ಹೇಳ್ತಾರೆ. ನಂತರ ತತಃ ವೈಶ್ವಾನರಂ ದೃಷ್ಟಂ ಶ್ರುತಂ ಚ ಇತ್ಯುಪಾಸೀತ, ವೈಶ್ವಾನರಾಜ್ಞಿಯನ್ನು ದೃಷ್ಟ ಅಂತಲೂ ಶ್ರುತ ಅಂತಲೂ ಉಪಾಸನೆ ಮಾಡಬೇಕು. ಏನಿದು ದೃಷ್ಟ ಶ್ರುತ ಅಂದರೆ ವೇದ ಪುರಾಣಾದಿಗಳ ಮೂಲಕ ಕೇಳಿ ಉಪಾಸನೆ ಮಾಡಿದರೆ ಆ ರೂಪವನ್ನು ಶ್ರುತ ಅಂತಾರೆ. ಯಾವ ರೂಪದ ಕುರಿತು ಅನುಭವ ಬರುತ್ತೋ ಅದು ದುಷ್ಟ. ಹಾಗಾದರೆ ಈ ವೈಶ್ವಾನರಾಜ್ಞೆಯ ಕುರಿತು ಶಾಸ್ತ್ರವೂ ಹೇಳುತ್ತಾ ಇದೆ, ಅದು ಶ್ರುತವೂ ಹೌದು, ಬಿಸಿ ನಮಗೆ ಅನುಭವಕ್ಕೆ ಬರ್ತಾ ಇದೆ, ಆದ್ದರಿಂದ ದುಷ್ಟವೂ ಹೌದು. ಈ ರೂಪ ಎರಡೂ ರೀತಿಯಲ್ಲಿ ಉಪಾಸಿತ ಅಂದರೆ ದುಷ್ಟ ಶ್ರುತ ಅಂತ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಏವಂ ವೈಶ್ವಾನನ್ ವೈಶ್ವಾನರಂ ಜಾನನ್ ಅಧಿಕಾರಿ ಚಾಂಡಾಲಾಯ ಉಚ್ಚಿಷ್ಟ ದಾನೇಪಿ ವಾ ಸಾಕ್ಷಾತ್ ವೈಶ್ವಾನರಾತ್ಮನ್ಯೇವ ಹೋಮಫಲಂ ಲಭತೆ. ನಾ ತಾನು ಊಟ ಮಾಡಿದರೂ, ಬ್ರಾಹ್ಮಣರಿಗೆ ಊಟ ಹಾಕಿದರು, ಅಥವಾ ಚಂಡಾಲನಿಗೆ ಉಚ್ಚಿಷ್ಟವನ್ನು ಕೊಟ್ಟರು ಕೂಡ ವೈಶ್ವಾನರನಲ್ಲಿ ಹೋಮ ಮಾಡಿದ ಫಲವೇ ಅವರಿಗೆ ಸಿಗುತ್ತೆ. ಆದ್ದರಿಂದ ಇದನ್ನು ಚೆನ್ನಾಗಿ ಚಿಂತನೆ ಮಾಡಿ. ಇಲ್ಲ, ಇದು ಗೊತ್ತಿಲ್ಲ, ಗೊತ್ತಿದ್ರೂ ಮಾಡಲ್ಲ ಅಂತ ಹೇಳ್ತೀರಾ? ಇದು ಗೊತ್ತಿಲ್ಲದೆ ಆಹುತಿ ಕೊಟ್ಟರೆ ಭಸ್ಮನಿ ಹೋಮವತ್ ನಿರರ್ಥಕಂ ಭವತಿ, ಬೂದಿಯಲ್ಲಿ ಹೋಮ ಮಾಡಿದಂತೆ ನಿರರ್ಥಕವಾಗಿ ಬಿಡುತ್ತೆ. ಆದ್ದರಿಂದ ಈ ಅಸ್ಮಾತ್ ಅವಶ್ಯಂ ಪ್ರತಿದಿನಂ ವೈಶ್ವಾನರಂ ಉದರೇ ಅನುಸಂಧಾಯೈವ ಆಹುತಿಹಿ ದದ್ಯಾತ್. ಆದ್ದರಿಂದ ವೈಶ್ವಾನರಾಜ್ಞಿಯನ್ನ ಉದರದಲ್ಲಿ ಅನುಸಂಧಾನ ಮಾಡಿಕೊಂಡೇ ಆಹುತಿಗಳನ್ನು ಕೊಡಬೇಕು, ಇಡೀ ಊಟವನ್ನ ವಿಶೇಷವಾಗಿ ವೈಶ್ವಾನರನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಊಟದಲ್ಲಿ ನಿಯಮಗಳು ಕೊಟ್ಟಿದ್ದಾರೆ. ಯತಿಗಳಾದವರು 8 ತುತ್ತನ್ನು ಮಾತ್ರ ತಿನ್ನಬೇಕು ಅಂತ, ಗೃಹಸ್ಥರಾದವರು 32 ತುತ್ತನ್ನು ತಿನ್ನಬೇಕು. ನಂತರ ಬ್ರಹ್ಮಚಾರಿಗಳು ಯಥೇಷ್ಟಂ ಬ್ರಹ್ಮಚಾರಿಣ ಅಂತ, ಬ್ರಹ್ಮಚಾರಿಗಳು ಎಷ್ಟಾದರೂ ತಿನ್ನಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹೇಳ್ತಾರೆ ಆ ತುತ್ತು ಎಷ್ಟು ಪರಿಮಾಣ ಇರಬೇಕು, ಅದಕ್ಕೂ ವಿಜಯದಾಸರು ಹೇಳುತ್ತಾರೆ ಶಾಸ್ತ್ರದಲ್ಲಿ ಹೇಳಿದ ಪ್ರಮಾಣವನ್ನೇ. ಬೆಳಿಗ್ಗೆ ಎದ್ದು ಕೂಗುವ ಪ್ರಾಣಿ ಯಾವುದದು ಅಂದ್ರೆ ಕೋಳಿ, ಅದರ ಮೊತ್ತದಷ್ಟು ಆಕಾರ ಅಷ್ಟು ಪರಿಮಾಣ ಇರಬೇಕು. ಯಾವುದು? ಅನ್ನ ಮಾಡುವ ತುತ್ತು. ಆ ತುತ್ತು ತೆಗೆದುಕೊಂಡರೆ 32 ತುತ್ತು ಗೃಹಸ್ಥರಿಗೆ ತಿನ್ನಲಿಕ್ಕೆ ಅವಕಾಶ. ಅಲ್ಲ, 32 ತುತ್ತು ಬರೀ ಅನ್ನ ಮತ್ತು ಪಲ್ಯ ಅವೆಲ್ಲ ಜಾಸ್ತಿ ಅಂದ್ರೆ ಇಲ್ಲ, ಎಲ್ಲಾ ಸೇರಿಕೊಂಡು ತುತ್ತು ಮಾಡಿದಾಗ ಎಷ್ಟು ಬರಬೇಕು, ಆ ತುತ್ತು ಸೇರಿ 32 ತುತ್ತುಗಳಾಗಬೇಕು ಎಂಬುದನ್ನ ಇಲ್ಲಿ ನಿಯಮನ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಕೆಲವರು ಹಾಗಲ್ಲ, ಒಂದು 5-6 ಚಪಾತಿ ತಿಂದು ಬಿಡುತ್ತಾರೆ, ಅನ್ನ ಮಾತ್ರ 32 ತುತ್ತೇ ತಗೊಳ್ತೀವಿ ಅಂತ ಹೇಳ್ತಾರೆ. ಆ ರೀತಿ ಇಲ್ಲ. ಅಂದ್ರೆ ಅನ್ನ ಅಂದ್ರೆ ಎಲ್ಲಾ ಸೇರಿಯ ಅನ್ನ, ಅತ್ತುಂ ಯೋಗ್ಯಂ ಅನ್ನ, ತಿನ್ಲಿಕ್ಕೆ ಯೋಗ್ಯವಾದ್ದೆಲ್ಲ ಅನ್ನವೇ. ಆದ್ದರಿಂದ ಬೇರೆ ಚಪಾತಿ ಎಲ್ಲ ತಿಂದು ಬಿಟ್ಟು ನಂತರ ಅನ್ನ ಮಾತ್ರ 32 ತುತ್ತು ಅಂತ ತಿನ್ಲಿಕ್ಕಿಲ್ಲ. ಅದು ಏನು ತಿಂತಾರೆ, ಎಲ್ಲಾ ಸೇರಿ 32 ತುತ್ತಿನ ಒಳಗೆ ಬರಬೇಕು, ಯತಿಗಳಿಗೆ ಅದು 8 ತುತ್ತಿನ ಒಳಗೆ ಬರಬೇಕು. ಈ ರೀತಿಯಲ್ಲಿ ನಿಯಮಗಳನ್ನ ಮಾಡಿದ್ದಾರೆ ಎಂಬಲ್ಲಿಗೆ ಭೋಜನ ಪ್ರಕರಣವನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಇಂಥ ಅದ್ಭುತವಾದ ಭೋಜನ ಪ್ರಕರಣವನ್ನ ನಮಗೆ ಉಪನಿಷತ್ತಿನಿಂದಲೇನೆ ತೆಗೆದುಕೊಟ್ಟು ದಯಪಾಲಿಸಿ ಚಿಂತನೆಗೆ ಅನುಕೂಲವಾಗುವಂತೆ ತಮ್ಮ ಚಿಂತನಾ ಕ್ರಮದಲ್ಲಿ ನಮಗೆ ತಿಳಿಸಿಕೊಟ್ಟಂತಹ ಅರಣ್ಯಕಾಚಾರ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನಂತರ ಬರತಕ್ಕಂತಹ ಪ್ರಕರಣವನ್ನು ನೋಡೋಣ. ಅದು ಪಾಪ ಅಲೇಪ ಪ್ರಕರಣ. ಒಟ್ಟಿಗೆ ಓದುವುದಾದ್ರೆ ಪಾಪಾಲೇಪ ಪ್ರಕರಣ. ಕೆಲವರು ಪಾಪ ಅವಸರದಲ್ಲಿ ಓದುವಾಗ ಪಾಪ ಲೇಪ ಪ್ರಕರಣ ಅಂತಾರೆ. ಪಾಪ ಅಲೇಪ ಆಗಬೇಕದು, ಪಾಪ ಲೇಪ ಆಗುವುದಲ್ಲ. ಆದ್ದರಿಂದ ಪಾಪ ಅಲೇಪ ಪ್ರಕರಣ ಅಂತ ಚಿಂತನೆ ಮಾಡಬೇಕು. ಏನು ಈ ಪ್ರಕರಣದ ಚಿಂತನೆಯ ಫಲ ಅಂದರೆ, ಈ ಪ್ರಕರಣಗೆ ಸರ್ವ ಪಾಪ ಅಲೇಪ ಸರ್ವ ಮಂಗಲ ಪ್ರಾಪ್ತಿ ಇಹಾಮೂತ್ರ ಚ ಬಹುಸ್ತ್ರೀ ಭೋಗ ಬಹುಸೇವಕ ಸಂಪತ್ತಿಶ್ಚ ಫಲಂ ಅಂದರು. ಈ ಉಪಾಸನೆಗೆ ಎಲ್ಲಾ ಪಾಪಗಳಿಂದ ಲೇಪ ಆಗದಿರುವುದು, ಎಲ್ಲಾ ರೀತಿಯಾದ ಮಂಗಳ ಪ್ರಾಪ್ತಿ, ಬಹುಸ್ತ್ರೀಭೋಗ, ಬಹುಸೇವಕ ಸಂಪತ್ತಿ ಬರುತ್ತೆ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಎಲ್ಲಾ ಚೆನ್ನಾಗಿದೆ. ಈ ಬಹುಸ್ತ್ರೀಭೋಗ ಶಬ್ದವನ್ನು ಕೇಳಿದಾಗ ವೈರಾಗ್ಯಶಾಲಿಗಳಾಗಿರತಕ್ಕಂಥ ಅರಣ್ಯಕಾಚಾರ್ಯರು ಈ ಫಲವನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡುತ್ತಾ ಇದ್ದಾರೆ? ಇದು ಕ್ಷುಲ್ಲಕ ಫಲ, ಯಾಕೆ ಬೇಕಾಗಿತ್ತು? ಅದು ಬೇಡಲ್ವಾ? ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಉಪನಿಷತ್ತಿನಲ್ಲಿ ಹೇಳಿದ್ದೇ ಹೇಳಿದ್ದಾರೆ. ಅಲ್ಲ, ಉಪನಿಷತ್ತಿನಲ್ಲಿ ಬೇಕಾದಷ್ಟು ಕಾಮ್ಯ ಫಲಗಳು ಹೇಳಿದ್ದಾರೆ, ಅವೆಲ್ಲ ಹೇಳ್ತಾ ಇಲ್ಲ. ಎಲ್ಲ ದೇವರಿಗೆ ಪ್ರೀತ್ಯರ್ಥವಾಗಿ ಮಾಡಬೇಕಂದಾಗ ಈ ಫಲ ಇಲ್ಲಿ ಯಾಕೆ ಹೇಳಿದ್ರು ಅಂದ್ರೆ, ಇಲ್ಲಿ ಶಬ್ದ ಸ್ತ್ರೀ ಶಬ್ದಕ್ಕರ್ಥ ಇಷ್ಟಿದೆ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಕೊನೆಯಲ್ಲಿ ಜೀವನ ಬದುಕನ್ನೇ ಯಜ್ಞ ಅಂತ ಚಿಂತನೆ ಮಾಡುವ ಕ್ರಮವನ್ನು ಹೇಳಿಕೊಡ್ತಾರೆ. ಅಲ್ಲಿ ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ. ಜೀವನ ಬದುಕಿಗೆ ಯಜಮಾನ ಯಾರು ಅಂದ್ರೆ ಜೀವನೇ. ಆತನ ಹೆಂಡತಿ ಯಾರು ಅಂದ್ರೆ ಈ ಹೊರಗಿನ ಹೆಂಡತಿ ಅಲ್ಲ, ಶ್ರದ್ಧೆಯೇ ಹೆಂಡತಿ, ಸ್ತ್ರೀ ಅಂತ ಹೇಳುತ್ತಾರೆ. ಹಾಗಾದರೆ ಇಲ್ಲಿ ಈ ಉಪಾಸನೆ ಮಾಡಿದರೆ ಬಹು ಸ್ತ್ರೀ ಅಂದರೆ ನಾನಾ ರೀತಿಯಾದ ಭಗವಂತನ ಕುರಿತಾದ ವಿಶೇಷ ಬುದ್ಧಿ ಶ್ರದ್ಧ. ಆ ಶ್ರದ್ಧೆ ನಾನಾ ರೀತಿಯಾದ ಒಂದು ರೀತಿಯಾದ ಶ್ರದ್ಧೆ ತೋರಿದರೇನೆ ನಮಗೆ ಆನಂದ ಆಗುತ್ತೆ ದೇವರ ಕುರಿತಾಗಿ ಅಂತಹದ್ದು. ನಮ್ಮಲ್ಲಿ ನಾನಾ ರೀತಿಯಾದ ಶ್ರದ್ಧೆ ಬಂದು ಅದು ಭಗವಂತನಲ್ಲಿ ಚಿಂತನೆ ಮಾಡಿದರೆ ನಮಗೆ ಇಷ್ಟು ಆನಂದ ಆಗ್ಲಿಕ್ಕಿಲ್ಲ, ಅದು ಬರುತ್ತೆ ಅಂದರು. ಇನ್ನು ಬಹುಸೇವಕ ಸಂಪತ್ತಿ ಅಂದರೆ ನಾವು ನಮ್ಮವರು ನಂಬಿಕೊಂಡಿರ್ತೇವೆ, ನಮ್ಮವರು ನಮ್ಮ ಕಷ್ಟಕಾಲಕ್ಕೆ ಇರ್ತಾರೆ ಅಂತ. ಆದರೆ ಅವರವರ ಕರ್ಮಾನುಸಾರ ಭಗವಂತ ಅವರವರನ್ನ ಎಲ್ಲಿ ಹಾಕಿರ್ತಾನೋ ಗೊತ್ತಿಲ್ಲ, ನಾವೊಬ್ಬರು ಉಳಿದು ಬಿಡುತ್ತೇವೆ. ಆದ್ದರಿಂದ ನಮಗೆ ಕಷ್ಟಕಾಲಕ್ಕೆ ಯಾರಾದರೂ ಸಹಾಯಕ್ಕೆ ಬೇಕಾದರೆ ಆ ಭಗವಂತನ ನಂಬಿದರೆ ಸಾಕು, ಅವನೇ ಎಲ್ಲರಲ್ಲಿ ನಿಂತು ಸಹಾಯ ಮಾಡುತ್ತಾನೆ ಎಂಬುದನ್ನು ಬಹುಸೇವಕ ಸಂಪತ್ತಿ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಈ ಉಪಾಸನೆಗೆ ಎಲ್ಲಾ ಪಾಪಗಳಿಂದ ಲೇಪ ಅಂದರೆ ಅದು ಆ ಲೇಪ ಇಲ್ಲದೆ ಅದ್ಭುತವಾದ ಭಗವಂತನ ಚಿಂತನೆ ಎಂಬುದು ಬರ್ತಾ ಇರುತ್ತೆ. ನಮಗೆ ಜೀವನದಲ್ಲಿ ಎಲ್ಲಾ ಕಷ್ಟಗಳು ಬರಲಿಕ್ಕೆ ಕಾರಣ ನಮ್ಮ ಪಾಪ. ನಮಗೆ ದೇವರ ತತ್ವ ಪ್ರವಚನ ಕೇಳಿದ್ರೂ ಕೂಡ ಅದು ಅನುಷ್ಠಾನಕ್ಕೆ ಬರದೇ ಹೋಗದೇ ಇರಲಿಕ್ಕೆ ಕಾರಣ ಪಾಪ. ನಾನಾ ರೀತಿಯಾಗಿರ್ತಕ್ಕಂಥ ಒಳ್ಳೆ ಸಾಧನೆ ಮಾಡಲಿಕ್ಕೆ ಶರೀರ ಅನುಕೂಲ ಆಗಿಲ್ಲ, ಕಾರಣ ಪಾಪ. ನಮಗೆ ಯಾವ್ದಾವ್ದು ಆಗ್ತಾ ಇಲ್ಲ, ಎಲ್ಲದಕ್ಕೂ ಕಾರಣ ಪಾಪ. ಇನ್ನೊಬ್ಬರು ನಮ್ಮನ್ನ ಬೈಲಿಕ್ಕೆ ಕಾರಣ ನಮ್ಮ ಪಾಪ, ಅವರ ಕರ್ಮ, ಎರಡೂ ಕಾರಣ ಆಗ್ತಾ ಇದೆ. ಈ ರೀತಿಯಲ್ಲಿ ನಮ್ಮದೇ ಆದ ಪಾಪ ನಾನಾ ರೀತಿಯಲ್ಲಿ ತೊಂದರೆ ಕೊಡತಾ ಇದ್ದರೆ ಅಂಥ ಪಾಪದಿಂದ ದೂರ ಆದರೆ ನಾವು ಎಲ್ಲಾ ದುಃಖಗಳಿಂದ ದೂರ ಆಗ್ತೇವೆ. ಆದ್ದರಿಂದ ಅಂಥ ಪಾಪವನ್ನ ದೂರ ಮಾಡುವ ಒಳ್ಳೆ ಕೊಡಲಿನಂಥ ಅದ್ಭುತವಾದಂಥ ಪ್ರಯೋಗ ಸಾಧನ ಇದು ಪಾಪ ಅಲೇಪ ಪ್ರಕರಣ. ಈ ಪ್ರಕರಣವನ್ನ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಇನ್ನೊಂದು ಪ್ರಯೋಜನ ಅಂದ್ರೆ ಏನದು ಅಂದ್ರೆ ಹೇಳ್ತಾರೆ, ಒಬ್ಬ ವರ್ತಕ ಮಹಾಲೋಭಿ ಪಾಪಿ ಅಂಥವ ಅರಣ್ಯದ ಮೇಲೆ ಹೋಗ್ತಾ ಇದ್ದಾನೆ ತನ್ನ ಗ್ರಾಮಕ್ಕೆ. ಅಲ್ಲಿ ಒಬ್ಬ ಋಷಿಯ ಪ್ರಾಣತ್ಯಾಗಾಗಿ ಶರೀರ ಬಿದ್ದಿತ್ತು. ಗರುಡ ಪುರಾಣ ಹೇಳುತ್ತೆ, ಯಾರಾದರೆ ಪ್ರಾಣತ್ಯಾಗ ಆದ ಮೇಲೆ ಅವರಿಗೆ ಶರೀರ ದಹನ ಆಗಲ್ಲ, ಅಥವಾ 12 ದಿನಗಳ ಕಾರ್ಯ ಸರಿಯಾಗಿ ಆಗಲ್ಲ, ಅಥವಾ ಏನೂ ಆಗಲ್ಲ, ಅವರಿಗೆ ಬ್ರಹ್ಮ ಕಲ್ಪ ಪರ್ಯಂತ ಪೂರ್ಣ ಪಿಶಾಚಿಗಳಾಗಿ ತಿರುಗ್ತಾ ಇರ್ತಾರೆ ಅಂತ, ಉದ್ಧಾರವೇ ಆಗಲ್ಲ. ಆದರೆ ಇಲ್ಲಿ ಋಷಿ ತಾನು ಈ ಹೇಳಿದ ಚಿಂತನೆಯನ್ನ ಇಲ್ಲಿ ಈ ಪ್ರಕರಣದಲ್ಲಿ ಹೇಳಿದ ಚಿಂತನೆಯನ್ನೇ ಮಾಡುತ್ತಾ ಪ್ರಾಣ ಬಿಟ್ಟಿದ್ರು. ಅವರ ಶರೀರ ಅಲ್ಲಿತ್ತು. ಈ ವರ್ತಕ ಹೋಗ್ತಾ ಹೋಗ್ತಾ ಸಂಜೆ ಕತ್ತಲಲ್ಲಿ ನೋಡಿಕೊಳ್ಳದೆ ಮುಂದಕ್ಕೆ ಹೋದಾಗ ಆ ಶರೀರ ಇವನ ಶರೀರಕ್ಕೆ ಬಡಿಯಿತು. ಋಷಿಯ ಶರೀರ ಇವನ ಶರೀರಕ್ಕೆ ಬಡಿಯಿತು. ಏನೋ ತಾಕಿತು ಅಂದುಕೊಂಡು ಹೊರಟು ಹೋದ. ಸ್ವಲ್ಪ ದಿವಸಕ್ಕೆ ಅವನಿಗೆ ಸಹಜವಾದ ಮೃತ್ಯುವೇ ಬಂತು. ಮೇಲಕ್ಕೆ ಹೋದರೆ ಚಿತ್ರಗುಪ್ತ ನೋಡುತ್ತಾನೆ. ಚಿತ್ರಗುಪ್ತರು ನೋಡಿದಾಗ ಇವನ ಪಾಪದ ಪದ್ದೆಲ್ಲ ಖಾಲಿಯಾಗಿತ್ತು, ಇವನಿಗೆ ಸ್ವರ್ಗಲೋಕಕ್ಕೆ ಹೋಗುವ ಪುಣ್ಯವೂ ಬಂದಿತ್ತು. ಅದು ಹೇಗೆ ಅಂತ ಆಶ್ಚರ್ಯಕರವಾಗಿ ನೋಡಿದಾಗ ಆ ಋಷಿಯ ಪಾದ ಗೊತ್ತಿಲ್ಲದೆ ಇವನಿಗೆ ತಾಕಿದ್ದರಿಂದ ಇವನಿಗೆ ಪಾಪ ಹೋಗಿ ಒಳ್ಳೆ ಸ್ವರ್ಗವಾಸ ಆಗುವಂತಹ ಫಲವಂತು. ಆ ಋಷಿಯ ಪಾದ ತಾಕಿದವರಿಗೇನೆ ಗೊತ್ತಿಲ್ಲದೆ ತಾಕಿದವರಿಗೇನೆ ಇಷ್ಟು ಫಲ ಬಂದರೆ ಇನ್ನ ಆ ಉಪಾಸನೆ ಮಾಡಿದ ಋಷಿಗೆ ಸದ್ಗತಿ ಆಗುತ್ತೆ ಅಂತ ಹೇಳಬೇಕೆ ಅಂತ ಪ್ರಶ್ನೆ ಮಾಡುತ್ತಾರೆ. ಅದನ್ನೇ ಇಲ್ಲಿ ಫಲ ಹೇಳುತ್ತಾರೆ. ಏವಂ ಜ್ಞಾನಿನಃ ಈ ಪ್ರಕರಣದಲ್ಲಿ ಹೇಳತಕ್ಕಂಥ ಜ್ಞಾನ ಯಾರು ಪಡ್ಕೊಳ್ತಾರೋ ಅವರಿಗೆ ಶವದಾಹಾದಿಕೆ ಕರ್ಮಣಿ ಅಕೃತೆ ಬಿ ಶವ ಸುಡುವುದೇ ಮೊದಲಾದ ಕರ್ಮಗಳು ಕೊನೆಯ ಕರ್ಮಗಳು ಆಗದಿದ್ರೂ ಕೂಡ ಮುಕ್ತಿರ್ಭವತಿ ಇತಿ ಜ್ಞಾನ ಲಾಭ. ಅವರಿಗೆ ವಿಶೇಷವಾದ ಸದ್ಗತಿ ಆಗುತ್ತೆ, ಮುಕ್ತಿ ಆಗುತ್ತೆ ಎಂಬುದು ಇಲ್ಲಿ ಫಲವಾಗಿದೆ ಅಂದ್ರು. ಆದ್ದರಿಂದ ಈ ಪ್ರಕರಣವನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರು ಕೊನೆಯ ಕಾಲದಲ್ಲಿ ಮಕ್ಕಳಾಗಲಿ ಯಾರಾಗಲಿ ತಮಗೆ ಸರಿಯಾಗಿ ಮಾಡುತ್ತಾರೋ ಇಲ್ಲವೋ ಹೇಗಾಗುತ್ತೋ ಏನೋ ಚಿಂತೆ ಹೆಚ್ಚು ನಿಶ್ಚಿಂತವಾಗಿರಬಹುದು. ಯಾಕೆಂದರೆ ಭಗವಂತ ಅವರ ವಿಶೇಷವಾಗಿರತಕ್ಕಂತಹ ಜವಾಬ್ದಾರಿಯನ್ನು ಹೊತ್ತು ಬಿಡುತ್ತಾನೆ. ಅವರಿಗೆ ಮಕ್ಕಳಿದ್ದು ಎಲ್ಲ ಮಾಡಿದರೆ ಏನೇನು ಫಲ ಬರಬೇಕು ಅವೆಲ್ಲವನ್ನು ತಾನೇ ಪುತ್ರ ನಾಮಕನಾಗಿ ನಿಂತು ಎಲ್ಲವನ್ನ ಒದಗಿಸಿಕೊಡುತ್ತಾನೆ. ಇದು ಈ ಪ್ರಕರಣವನ್ನ ಚಿಂತನೆ ಮಾಡಿದ ಫಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದು ಪಾಪ ಅಲೇಪ ಪ್ರಕರಣದ ರಹಸ್ಯ ಅಂದ್ರು. ಏನಿದೆ ಈ ಪ್ರಕರಣದಲ್ಲಿ, ಏನು ಚಿಂತನೆ ಇದೆ ಆ ಒಳಗಿರತಕ್ಕಂತಹ ಭಗವದ್ ರೂಪ, ನಮ್ಮಲ್ಲಿರುವ ಭಗವದ್ ರೂಪದ ಚಿಂತನೆ ಇದು. ಆ ಚಿಂತನೆ ಏನು ಮಾಡಿದರೆ ಇಂಥ ಫಲಗಳು ಬಡುತ್ತೆ ಎಂಬುದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. Ahem.